सिद्धिभ्यः नमो अरिहन्ताणं नमो सिद्धाणं नमो आयिर्याणं नमो वज्जायाणं नमो लोये सौवसाहूणम् एषो पञ्च नमो यारो सौव पावपणासनो मङ्गलानं च सव्येषिम् पढमं हवई मंगलम् पढमं हवई मंगलम् पंच परमेष्ठी भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की आवश्यका अपरिहानी भावना की पूजा उपासना पद्धतिया ई वंदु माध्यम दिंदा तीर्थंकर प्रकृतियन्न कट्टिकोळ्ळतक्कंत ಒಬ್ಬ सम्यक दृष्टि आत्मा ಶ್ರಾವಕ ಅಥವಾ ಮುನಿ ಇವರಿಬ್ಬರಿಗೂ 14ನೆಯ ಈ ಭಾವನೆ ಅವಶ್ಯಕ ಅಪರಿಹಾನಿ ಇದು ಸಹ ಪರಿಣಾಮಗಳ ವಿಶುದ್ಧಿಗೆ ಕಾರಣವಾಗಿ ತೀರ್ಥಂಕರ ಪ್ರಕೃತಿ ಕಟ್ಟುವಂತಹ ಬಂಧವಾಗುವಂತಹ ಇಲ್ಲಿ ವಿಶುದ್ಧಿ ಉತ್ಪನ್ನವಾಗಬಹುದು. ಅವಶ್ಯಕ ಅಪರಿಹಾನಿ ಅಂದರೆ ಮನುಷ್ಯ ಪರ್ಯಾಯ ಸಿಕ್ಕ ನಂತರ ಮನುಷ್ಯ ಪರ್ಯಾಯದಲ್ಲಿ ನಾವು ಜನ್ಮ ತಾಳಿದ ನಂತರ ಏನು ಮಾಡಬೇಕು? ನಮ್ಮ ಅವಶ್ಯಕ ಕಾರ್ಯ ಏನು ಅದನ್ನು ಚಿಂತನೆ ಮಾಡಿಕೊಳ್ಳಬೇಕು. ಇಂದ್ರಿಯ ಸುಖಗಳಲ್ಲಿ ಅನಾದಿ ಕಾಲದಿಂದ ಈ ಜೀವ ಇಂದ್ರಿಯ ಸುಖವೇ ಸುಖ ಅನ್ನುವಂಥದ್ದನ್ನು ಕಲ್ಪಿಸಿಕೊಂಡು ಆ ಇಂದ್ರಿಯ ಸುಖದ ಸಾಧನಗಳಾಗಿರತಕ್ಕಂಥ ವಿಷಯ ಮತ್ತು ಕಷಾಯ ಇವುಗಳಲ್ಲಿ ಕಾಲವನ್ನು ಕಳೀತಾ ಇದ್ದಾನೆ. ಇಂದ್ರಿಯ ವಿಷಯಗಳಲ್ಲಿ ಕಾಲನ್ನು ಕಳೀತಾ ಇದ್ದಾನೆ. ಶರೀರ ಸಿಕ್ಕಾಗ ಇಂದ್ರಿಯಗಳು ಸಿಕ್ಕಿರೋದು ಸ್ವಾಭಾವಿಕ, ಇಂದ್ರಿಯಗಳು ಸಿಗುವುದು ಸ್ವಾಭಾವಿಕ. ಶರೀರಿದೆ ಅಂತಂದ್ರೆ ಇಂದ್ರಿಯಗಳು ಇದ್ದೇ ಇರ್ತವೆ. ಇಂದ್ರಿಯಗಳು ಸಿಕ್ಕಾಗ ಆ ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳ ಗ್ರಹಣ ಆಗುವುದು ಕೂಡ ಸ್ವಾಭಾವಿಕ. ಮನೆಯ ಕಿಟಕಿಯ ಬಾಗಿಲುಗಳು ತೆರೆದಿವೆ ಅಂತಂದ್ರೆ ಒಳಗಡೆಗೆ ಗಾಳಿ ಬರುವುದು ಸ್ವಾಭಾವಿಕ. ಒಳಗಡೆಗೆ ಕೂತ್ಕೊಂಡವರಿಗೆ ದುಃಖವಾಗುವುದು ಕೂಡ ಸ್ವಾಭಾವಿಕ. ತಂಪಾದ ಗಾಳಿ ಬರ್ತಾ ಇರುವಾಗ ಮತ್ತು ಅದು ನಮಗೆ ಬೇಕಿಲ್ಲ ಅನ್ನುವಾಗ ದುಃಖ ಆಗೋದು ಸ್ವಾಭಾವಿಕ. ಅದಕ್ಕಾಗಿ ಸಮಯೋಚಿತ ಕಾರ್ಯವನ್ನು ಮಾಡಬೇಕು ಅನ್ನತಕ್ಕಂಥದ್ದೇ ಅವಶ್ಯಕ ಅಪರಿಹಾನಿ ಭಾವನೆಯ ಒಂದು ಮುಖ್ಯ ಗುರಿ, ಒಂದು ಮುಖ್ಯ ಲಕ್ಷ್ಯ. ಮನುಷ್ಯಗತಿ ದೊರಕಿದೆ, ಸಿಕ್ಕಿದೆ. ನಾವು ಯಾವ ಭೂಮಿಯಲ್ಲಿದ್ದೇವೆ? ಕರ್ಮಭೂಮಿಯಲ್ಲಿದ್ದೇವೆ. ಒಂದು ವೇಳೆ ನಾವು ಭೋಗ ಭೂಮಿಯಲ್ಲಿ ಜನ್ಮ ತಾಳಿದ್ದೇ ಆದರೆ ಅಲ್ಲಿ ನಾವು ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇತ್ತೇನು? ಇಲ್ಲ. ಸ್ವರ್ಗದಲ್ಲಿ ಜನ್ಮ ತಾಳಿದ್ದೇ ಆದರೆ ಅಲ್ಲಿ ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವಿತ್ತೇನು? ಅಲ್ಲಿಯೂ ಇಲ್ಲ, ಭೋಗಭೂಮಿಯಲ್ಲಿಯೂ ಇಲ್ಲ, ಸ್ವರ್ಗದಲ್ಲಿಯೂ ಕೂಡ ಇಲ್ಲ ಅನ್ನುವಂಥದ್ದು ವಿಷಯ ಗೊತ್ತಾಯಿತು. ಇನ್ನು ನರಕದಲ್ಲಿ ಜನ್ಮ ತಾಳಿದ್ದೇ ಆದರೆ ಅಲ್ಲಿ ನಾವು ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವಿತ್ತೇನು? ಇಂದ್ರಿಯಗಳಿವೆ, ಆದರೆ ನರಕದಲ್ಲಿ ಇಂದ್ರಿಯ ವಿಷಯಗಳು ಇಲ್ಲವಾಗಿದ್ರೂ ಕೂಡ ಇಂದ್ರಿಯ ವಿಷಯಗಳ ಅಪೇಕ್ಷೆ ನಿರಂತರವಾಗಿ ಇದ್ದೇ ಇರ್ತದೆ. ಆ ಇಂದ್ರಿಯ ವಿಷಯಗಳ ಅಪೇಕ್ಷೆಯನ್ನ ನಾರ್ಕಿ ಜೀವಿಗಳು ತ್ಯಾಗ ಮಾಡಲಿಕ್ಕೆ ಸಾಧ್ಯವಿದೆಯೇನು? ಇಲ್ಲ. ತಿರ್ಯಂಚಗತಿಯಲ್ಲಿ ತಿರ್ಯಂಚ ಜೀವಗಳು ಸೌಜ್ಞಿ ಪಂಚೇಂದ್ರಿಯ ತಿರ್ಯಂಚ ಜೀವಗಳು ಆ ಪರ್ಯಾಯದಲ್ಲಿ ಹುಟ್ಟಿದ ನಂತರ ಸಂಪೂರ್ಣ ತಮ್ಮ ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡಿ ಮಹಾವ್ರತದ ಸಾಧನೆಯನ್ನು ಮಾಡಬಹುದೇನು? ಇಲ್ಲ. ಯಾವ ಗತಿಯಲ್ಲೂ ಕೂಡ ಇಂದ್ರಿಯ ವಿಷಯಗಳನ್ನು ಸಂಪೂರ್ಣ ತ್ಯಾಗ ಮಾಡುವಂತಹ ಅವಕಾಶ ಇಲ್ಲ. ಮನುಷ್ಯಗತಿಯಲ್ಲಿ ಮಾತ್ರ ಸಂಪೂರ್ಣ ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡತಕ್ಕಂಥದ್ದಕ್ಕೆ ಅವಕಾಶ ಇದೆ. ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡುವಂತಹ ಅವಕಾಶ ಮಾತ್ರ ಮನುಷ್ಯಗತಿಯಲ್ಲಿ ಇರುವಂತಹ ಮನುಷ್ಯರಿಗೆ ಇದೆ. ಈ ಮನುಷ್ಯರು ಭೋಗಭೂಮಿಯಲ್ಲಿಯೂ ಇದ್ದಾರೆ, ಕರ್ಮಭೂಮಿಯಲ್ಲಿಯೂ ಇದ್ದಾರೆ. ಇಂದ್ರಿಯ ವಿಷಯಗಳನ್ನು ಯಾವ ಭೂಮಿಯ ಮನುಷ್ಯರು ಮಾಡಬಹುದು ತ್ಯಾಗ? ಕರ್ಮಭೂಮಿಯ ಮನುಷ್ಯರು ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡಲಿಲ್ಲ ಅಂತಂದ್ರೆ ಅವರು ಇಂದ್ರಿಯಗಳಿಗೆ ವಶಿ ಅಂತ ಅನ್ನಿಸಿಕೊಳ್ತಾರೆ. ಇಂದ್ರಿಯ ವಿಷಯಗಳಿಗೆ ಏನು ವಶವಾಗಿರುವವರು. ನಮಗೆ ವಶವಾಗಿರಲಿಕ್ಕೆ ಈ ಮನುಷ್ಯ ಪರ್ಯಾಯ ಸಿಕ್ಕಿದೆಯೋ ಅಥವಾ ತ್ಯಾಗ ಮಾಡಲಿಕ್ಕೆ ಸಿಕ್ಕಿದೆ? ನಾವು ಭೋಗಭೂಮಿಯವರು ಇರ್ತಿದ್ರೆ ನಮಗೆ ತ್ಯಾಗ ಮಾಡತಕ್ಕಂಥದ್ದೇನೂ ಅವಶ್ಯಕತೆ ಇರ್ತಿರಲಿಲ್ಲ. ನಾವು ಅಲ್ಲಿ ಇದ್ದಾಗ, ಅಲ್ಲಿ ಹುಟ್ಟಿದಾಗ, ಅಲ್ಲಿ ಬೆಳೆದಾಗ, ಹುಟ್ಟಿದ ಕೂಡಲೇ ಸಾಯುವ ತನಕ ಅಂತಿಮ ಸಮಯದವರೆಗೆ ನಾವು ಇಂದ್ರಿಯಗಳಿಂದ ವಶರಾಗಿ ಕಾಲನ್ನು ಕಳೆಯಬೇಕು. ಅಲ್ಲಿ ಇಂದ್ರಿಯ ವಿಷಯಗಳಿಂದ ವಶವಾಗಿ ಕಾಲನ್ನು ಕಳೆಯುವುದೇ ನಿಯಮ. ಇಲ್ಲಿ ತ್ಯಾಗ ಮಾಡುವುದೇ ನಿಯಮ. ಅದಕ್ಕಾಗಿ ನಮ್ಮ ಈ ಯಾವ ದೇಹ ಸಿಕ್ಕಿದೆ, ಇದು ಕರ್ಮಭೂಮಿಯ ದೇಹವೋ ಅಥವಾ ಭೋಗಭೂಮಿಯ ದೇಹ? ಕರ್ಮಭೂಮಿಯ ದೇಹ ಏನು ಸಿಕ್ಕಿರ್ತದೆ ಅಲ್ಲ, ಇದು ಸಂಯಮದ ಪಾಲನೆಗಾಗಿ ಸಿಕ್ಕಿರುತ್ತೆ. ಸಂಯಮ ಪಾಲನೆ ಮಾಡಲಿಕ್ಕೆ ಯೋಗ್ಯತೆ ಈ ಶರೀರದಲ್ಲಿದೆ, ಆ ಶರೀರದಲ್ಲಿ ಅಯೋಗ್ಯತೆ, ಈ ಶರೀರದಲ್ಲಿ ಯೋಗ್ಯತೆ ಇದೆ. ಕಾರಣ ನಾವು ಈ ಶರೀರವನ್ನು ಎಲ್ಲಿ ಬಳಸಿಕೊಳ್ಳಬೇಕು, ಇದನ್ನ ಎಲ್ಲಿ ಉಪಯೋಗಿಸಿಕೊಳ್ಳಬೇಕು, ಧರ್ಮ ಮಾರ್ಗದಲ್ಲಿಯೋ ಅಥವಾ ಭೋಗ ಮಾರ್ಗದಲ್ಲಿ, ಯೋಗ ಮಾರ್ಗದಲ್ಲಿಯೋ ಅಥವಾ ಭೋಗ ಮಾರ್ಗದಲ್ಲಿ? ಯೋಗ ಮಾರ್ಗ. ಕರ್ಮಭೂಮಿಯ ಮನುಷ್ಯರ ಶರೀರ ಯೋಗವನ್ನು ಧರಿಸಲಿಕ್ಕೆ, ಯೋಗ ಪಾಲನೆ ಮಾಡಲಿಕ್ಕೆ, ಧರ್ಮವನ್ನು ಆಚರಿಸಲಿಕ್ಕೆ ಯೋಗ್ಯವಾದದ್ದು. ಅದಕ್ಕಾಗಿ ಈ ಶರೀರ ಸಿಕ್ಕಾಗ ನಾವು ಪ್ರಮಾದಿಯಾಗಬಾರದು. ಇದು ಸಂಯಮಕ್ಕಾಗಿ ಸಿಕ್ಕಿದೆ ಅನ್ನುವಂತಹ ಚಿಂತನೆ ಮಾಡಿಕೊಳ್ಳಬೇಕು. ನಾವು ಭಾಗ್ಯಶಾಲಿಗಳು ಅಂತ ಯೋಚನೆ ಮಾಡಿಕೊಳ್ಳಬೇಕು. ಯಾರಕ್ಕಿಂತ ಭಾಗ್ಯಶಾಲಿ? ಯಾರಕ್ಕಿಂತ ನಾವು ಭಾಗ್ಯಶಾಲಿ? ಭೋಗಭೂಮಿಯ ಮನುಷ್ಯರಕ್ಕಿಂತ, ಭೋಗಭೂಮಿಯ ತಿರೇಂಚೆಗಳಕ್ಕಿಂತ, ಸ್ವರ್ಗದಲ್ಲಿರತಕ್ಕಂತಹ ದೇವತೆಗಳಕ್ಕಿಂತ ನಾವು ಭಾಗ್ಯಶಾಲಿಗಳಿದ್ದೇವೆ. ನಮಗೆ ಧರ್ಮವನ್ನು ಮಾಡತಕ್ಕಂತಹ, ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಶರೀರ ಸಿಕ್ಕಿದೆ. ಅವರಿಗೆ ಸಿಕ್ಕಿಲ್ಲ. ಯಾರು ಭಾಗ್ಯವಂತರು? ನಾವು ಭಾಗ್ಯವಂತರು. ಈ ಶರೀರದಿಂದ ಸಂಯಮವನ್ನು ಧರಿಸುವವನೇ ನಿಜವಾದ ಮನುಷ್ಯ, ಕರ್ಮಭೂಮಿಯ ಮನುಷ್ಯ. ಈ ಶರೀರ ಸಿಕ್ಕಾಗ ಸಂಯಮವನ್ನು ಧರಿಸಲಿಲ್ಲ, ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡತಕ್ಕಂತಹ ಚಿಂತನೆ ಮಾಡಿಕೊಳ್ಳಲಿಲ್ಲ ಅಂತಂದ್ರೆ ಭೋಗಭೂಮಿಯ ಮನುಷ್ಯನಲ್ಲಿ ಮತ್ತು ಕರ್ಮಭೂಮಿಯ ಮನುಷ್ಯನಲ್ಲಿ ವ್ಯತ್ಯಾಸ ಏನಾಯಿತು? ಏನು ಡಿಫರೆನ್ಸ್ ಇಲ್ಲ. ನಾವು ಅವರೇ. ಅವಶ್ಯಕ ಅಪರಿಹಾನಿ ಅಂತಂದ್ರೆ ಏನು? ಇಂದ್ರಿಯ ವಿಷಯಗಳು ಮುಂದಿವೆ. ಇಂದ್ರಿಯಗಳು ಶರೀರದಲ್ಲಿವೆ. ಶರೀರದಲ್ಲಿ ಒಳಗಡೆಗೆ ಆತ್ಮ ಇದೆ. ಆತ್ಮ ಇಂದ್ರಿಯಗಳ ವಿಷಯವನ್ನು ಅಪೇಕ್ಷೆ ಪಡ್ತದೆ. ಇದು ಅನಾದಿ ಕಾಲದಿಂದ ಸಂಸ್ಕಾರ ಆ ಆತ್ಮನ ಮೇಲೆ ಬಿದ್ದು ಬಿಟ್ಟಿದೆ. ಈ ಸಂಸ್ಕಾರವನ್ನು ನಾವು ನಾಶ ಮಾಡಿಕೊಳ್ಳಬೇಕಾಗಿದೆಯೋ ಅಥವಾ ಹಾಗೇನೆ ಇಟ್ಟುಕೊಳ್ಳಬೇಕಾಗಿದೆ? ಇಂದ್ರಿಯ ವಿಷಯಗಳನ್ನೆಲ್ಲ ತ್ಯಾಗ ಮಾಡತಕ್ಕಂತಹ ಭಾವನೆಯನ್ನಿಟ್ಕೊಂಡು ಇಂದ್ರಿಯ ವಿಷಯಗಳನ್ನು ಬಿಡಿಸತಕ್ಕಂತಹ ಅಭ್ಯಾಸ, ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡತಕ್ಕಂತಹ ಅಭ್ಯಾಸ ಮಾಡಿಕೊಂಡು ನಾವು ಯೋಗ ಸಾಧನೆಯನ್ನು ಮಾಡಬೇಕಾಗಿದೆ. ನಾವು ಮೂಲದಲ್ಲಿ ಎಲ್ಲಿಂದ ಬಂದಿದ್ದೇವೆ? ಯಾವ ಪರ್ಯಾಯದಿಂದ? ನಿಗೋಧದಿಂದ ಹೊರ ಬಂದಿದ್ದೇವೆ. ಅಲ್ಲಿ ಎಷ್ಟು ಸಲ ಜನ್ಮ ಮರಣ ಇದೆ? ಒಂದು ಶ್ವಾಸದಲ್ಲಿ 18 ಸಲ ಜನ್ಮ ಮರಣ ಇದೆ. ಅಲ್ಲಿಂದ ನಾವು ಕ್ರಮೇಣ ಒಂದೊಂದು ಪರ್ಯಾಯವನ್ನು ದಾಟಿ ದಾಟಿ ಅಥವಾ ನೇರವಾಗಿನೂ ಬಂದಿರಬಹುದು. ಒಂದೊಂದು ಪರ್ಯಾಯವನ್ನು ದಾಟಿ 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 ನಾವು ಎಲ್ಲಿ ಬಂದಿದ್ದೇವೆ? ಮನುಷ್ಯ ಪರ್ಯಾಯದಲ್ಲಿ ಬಂದಿದ್ದೇವೆ. ನಿಗೋಧದಿಂದ ಹೊರಬೀಳುವಂತಹ ಜೀವಿಗೆ ಮನುಷ್ಯ ಪರ್ಯಾಯಗಳು ಎಷ್ಟು ಸಲ ಸಿಗುತ್ತವೆ ಗೊತ್ತಿದೆ ಉತ್ತರ? ನಿಗೋಧದಿಂದ ನಿಮ್ಮ ಆತ್ಮ ಹೊರಬಂತು, ಮನುಷ್ಯ ಆಗಿದೆ. ಈ ತರ ಮನುಷ್ಯ ಪರ್ಯಾಯವನ್ನು ಎಷ್ಟು ಸಲ ಧಾರಣೆ ಮಾಡಬಹುದು? ಮನುಷ್ಯ ಪರ್ಯಾಯವನ್ನು ಇದ್ರೊಳಗೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಈ ಮೂರು ಮನುಷ್ಯ ಪರ್ಯಾಯಗಳನ್ನು ಎಷ್ಟು ಸಲ ಧಾರಣೆ ಮಾಡಬಹುದು? ಟೋಟಲ್ 48 ಸಲ ಧಾರಣೆ ಮಾಡಬಹುದು. 8 ಸಲ ಮನುಷ್ಯ ಪರ್ಯಾಯ ಸಿಗಬಹುದು, 16 ಸಲ ಸ್ತ್ರೀ ಪರ್ಯಾಯ ಸಿಗಬಹುದು, ಮತ್ತು 24 ಸಲ ನಪುಂಸಕ ಪರ್ಯಾಯ ಸಿಗಬಹುದು. ಇವೆಲ್ಲ ಮನುಷ್ಯ ಪರ್ಯಾಯಗಳು, ಮನುಷ್ಯ ಗತಿಯ ಪರ್ಯಾಯಗಳು. ಮನುಷ್ಯಗತಿಯ ಮೂರು ಪರ್ಯಾಯಗಳು ಎಷ್ಟಿವೆ? ಎಲ್ಲ ಕೂಡಿ 48 ಇವೆ. ಅದರೊಳಗೆ ಮನುಷ್ಯ ಪರ್ಯಾಯ 8 ಸಲ, ಸ್ತ್ರೀ ಪರ್ಯಾಯ 16 ಸಲ, ನಪುಂಸಕ ಪರ್ಯಾಯ 24 ಸಲ. ಎಲ್ಲಕ್ಕಿಂತ ಸುಲಭ ಯಾವುದಿದೆ? ಯಾವುದು ಕೆಟ್ಟದ್ದಿರ್ತದೆಯಲ್ಲ ಅದು ಎಲ್ಲಾ ಕಡೆಗೆ ಎಲ್ಲ ಕ್ಷೇತ್ರದಲ್ಲಿ ಸುಲಭವಾಗಿರುತ್ತೆ. ನಪುಂಸಕ ಪರ್ಯಾಯ ಸಿಗೋದು ಸುಲಭ, ಸ್ತ್ರೀ ಪರ್ಯಾಯ ಸಿಗೋದನ್ನು ಕೂಡ ಅದಕ್ಕಿಂತ ಸ್ವಲ್ಪ ದುರ್ಲಭ, ಆದರೆ ಪುರುಷ ಪರ್ಯಾಯಕ್ಕಿಂತ ಸುಲಭ. ಪುರುಷ ಪರ್ಯಾಯ ಅತ್ಯಂತ ದುರ್ಲಭ. ಕರ್ಮಭೂಮಿಯಲ್ಲಿ ಹುಟ್ಟಿ ಮನುಷ್ಯ ಪರ್ಯಾಯದಲ್ಲಿ ಹುಟ್ಟೋದು ಅಂತಂದ್ರೆ ಅತ್ಯಂತ ದುರ್ಲಭವಾಗಿದೆ. ಈಗ ನೀವು ಯಾವ ಪರ್ಯಾಯದಲ್ಲಿ ಇದ್ದೀರಿ? ಮನುಷ್ಯ ಪರ್ಯಾಯದಲ್ಲಿ. ಮನುಷ್ಯ ಪರ್ಯಾಯದಲ್ಲಿ ಇಂಥ ಪರ್ಯಾಯಗಳು ಎಷ್ಟು ಸಿಗ್ತಾವ ನಿಮಗೆ? ಕರ್ಮಭೂಮಿಯ ಪರ್ಯಾಯಗಳು 8 ಸಲ. ಕರ್ಮಭೂಮಿಯಲ್ಲಿ 8 ಪರ್ಯಾಯಗಳು ಮಾತ್ರ ಸಿಗ್ತವೆ. ಭೋಗಭೂಮಿಯ ಪರ್ಯಾಯಗಳು ಸಿಗಬಹುದು, ಅದಕ್ಕೇನು ಲೆಕ್ಕಿಲ್ಲ. ಭೋಗಭೂಮಿಯಲ್ಲಿ ಹುಟ್ಟಿ ಮನುಷ್ಯರಾಗುವುದು ಅಂತಂದ್ರೆ ಬಹಳ ಅದು ಕೂಡ ಸುಲಭ ಇದೆ. ಯಾಕೆಂದ್ರೆ ಅಲ್ಲಿ ಭೋಗ ಇದೆ, ಇಂದ್ರಿಯ ವಿಷಯಗಳಿವೆ, ಅಲ್ಲಿ ಯಾವುದೇ ಪ್ರಕಾರದ ಧರ್ಮ ಸಾಧನೆ, ಆತ್ಮ ಸಾಧನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕರ್ಮಭೂಮಿಯಲ್ಲಿ ಮನುಷ್ಯರಾಗಿ ನಾವು ಪಂಚಮ ಕಾಲವಿದ್ರೂ ಕೂಡ ಜನ್ಮ ತಾಳಿದ್ದೇವೆ. ಇಂಥ ಪಂಚಮ ಕಾಲದಲ್ಲೂ ಕೂಡ ನಮಗೆ ಯೋಗ ಸಾಧನೆ ಇಲ್ಲಿ ಸಂಭವ ಇದೆ. ಅದಕ್ಕಾಗಿ 8 ಅರ್ಥ ಮಾಡಿಕೊಳ್ಳಬೇಕು. 8 ಸಲ ಮಾತ್ರ ಸಿಗ್ತದೆ. 8ನೇ ಸಲದ್ದು ಮುಗಿಯಿತು ಅಂತಂದ್ರೆ ಎಲ್ಲ ಕಳ್ಕೊಂಡಂಗ. ಪುನಃ ಈ ಜೀವ ಎಲ್ಲಿ ಹೋಗಬೇಕು? ನಿಗೋದಕ್ಕೆ ಹೋಗಬೇಕು. ನಿಗೋದದಿಂದ ಹೊರಬಂದ ನಂತರ ಮತ್ತೆ 8 ಸಲ ಸಿಗಬಹುದು ಕಾಲಾಂತರದಲ್ಲಿ. ಆದರೆ ಈ 8 ಭವಗಳನ್ನು ನಾವು ಸದುಪಯೋಗ ಮಾಡಿಕೊಳ್ಳಲಿಲ್ಲ ಅಂತಂದ್ರೆ 8 ಸಲ ಕರ್ಮಭೂಮಿ ಸಿಕ್ತು, 8 ಸಲ ಮನುಷ್ಯನಾಗಿ ಹುಟ್ಟಿದ, ಆದರೆ ಇಂದ್ರಿಯಗಳಿಂದ ಮುಕ್ತನಾಗಿ, ಇಂದ್ರಿಯ ವಿಷಯಗಳಿಂದ ಮುಕ್ತನಾಗಿ, ಇಂದ್ರಿಯ ವಿಷಯಗಳಿಗೆ ಇಂದ್ರಿಯಗಳಿಗೆ ವಶನಾಗಿ ಅನಾದಿ ಕಾಲದಿಂದ ಸುಖವನ್ನು ಅನುಭವಿಸಿದ್ದಾನೆ. ಆದರೆ ಇಂದ್ರಿಯಗಳಿಗೆ ಅವಶ್ಯವಾಗಿ ಇರಲಿಲ್ಲ. ಮನುಷ್ಯ ಪರ್ಯಾಯ ಸಿಕ್ಕ ನಂತರ ಇಂದ್ರಿಯ ವಿಷಯಗಳಿಗೆ ಇಂದ್ರಿಯಗಳಿಗೆ ಯಾವ ಮನುಷ್ಯ ಅವಶಿ ಆಗಿದ್ದಾನೆಯೋ, ಅವಶಿಯಾಗಿದ್ದಾನೆ ಅವನು ಅವಶ್ಯಕ ಕ್ರಿಯೆಗಳನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯ. ವಶವಾದಂತಹ ಮನುಷ್ಯ, ಇಂದ್ರಿಯಗಳಿಗೆ ಇಂದ್ರಿಯ ವಿಷಯಗಳಿಗೆ ವಶವಾಗಿರತಕ್ಕಂತಹ ಮನುಷ್ಯ ಅವಶ್ಯಕ ಕ್ರಿಯೆಗಳನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವಶ್ಯಕ ಅಪರಿಹಾನಿ, ಅವಶ್ಯಕ ಕ್ರಿಯೆಗಳಲ್ಲಿ ಯಾವುದೇ ಪ್ರಕಾರದ ಹಾನಿಯಾಗಬಾರದು. 8 ಸಲ ಚಾನ್ಸ್ ಸಿಗ್ತದೆ, 8 ಸಲದಲ್ಲಿ ಹಾನಿ ಉಂಟಾಯಿತು ಅಂತಂದ್ರೆ ಮುಗಿಯಿತು, ಮತ್ತೆಲ್ಲಿ ಹೋಗಬೇಕು? ನಿಗೋದಕ್ಕೆ ಹೋಗಬೇಕು. ಅಲ್ಲಿ ಹೋದ ನಂತರ ಎಷ್ಟು ಕಾಲ ಇರಬೇಕು, ಎಷ್ಟು ಸಮಯ ಇರಬೇಕು ನಿಗೋದದಲ್ಲಿ? ಒಂದು 4 ವರ್ಷ. ಎಷ್ಟು ವರ್ಷ ಇರಬೇಕು ಅಲ್ಲಿ? ಅಲ್ಲಿ ಹೋದ ನಂತರ ಯಾವುದೇ ಕಾಲ ಪರಿಮಿತಿ ಇಲ್ಲ, ಅಲ್ಲಿ ಅನಂತ ಕಾಲದವರೆಗಿನೂ ಉಳಿಯಬಹುದು, ಹೋದ 5 ನಿಮಿಷದೊಳಗಿನೂ ಮತ್ತೆ ಮರಳಿ ಬರಬಹುದು, ಅಂತರ ಮುಹೂರ್ತದೊಳಗೆ ಮರಳಿ ಬರಬಹುದು. ಎಲ್ಲಿಂದ? ನಿಗೋದಿಂದ. ಅಂತರ ಮುಹೂರ್ತದಲ್ಲಿ ಮರಳಿನೂ ಬರಬಹುದು, ಅನಂತ ಕಾಲದವರೆಗೆ ಬೇಕಂತಂದ್ರೆ ಅಲ್ಲೇ ಉಳಿಯಬಹುದು. ಆದರೆ ಒಮ್ಮೆ ನಿಗೋದಕ್ಕೆ ಹೋದ ನಂತರ ಮತ್ತೆ ಪುನಃ ಅಲ್ಲಿಂದ ಮನುಷ್ಯ ಭವಕ್ಕೆ ಬರೋದು ಬಹಳ ಕಷ್ಟ ಇದೆ. ಮನುಷ್ಯ ಭಾವವನ್ನು ಪಡೆದುಕೊಳ್ತಕ್ಕಂತಹ, ಮನುಷ್ಯಾಯವನ್ನು ಕಟ್ಟಿಕೊಳ್ತಕ್ಕಂತಹ ಪರಿಣಾಮ ಭಾವಗಳಲ್ಲಿ ಆಗೋದು ಬಹಳ ಕಷ್ಟ. ಅದು ಆಗಲಿಲ್ಲ ಅಂತಂದ್ರೆ ಅನಂತ ಕಾಲ ಅಲ್ಲೇ ಉಳಿಯೋದು. ಏಕಾಏಕಿ ಆಯಿತು, ಯಾವಾಗಾದರೂ ಒಂದು ಹಂತ ಸಮಯ ಬಂತು, ಮನುಷ್ಯ ಪರ್ಯಾಯ ಕಟ್ಟಿತು ಅಂತಂದ್ರೆ ಬರಬಹುದು. ಅದು ಬಹಳ ಕಷ್ಟ, ಅದೇನು ಸಹಜ ಅಲ್ಲ. ಅದೊಂದು ಲಾಟ್ರಿ ಇದ್ದ ಹಾಗೆ. ಆ ಜೀವಕ್ಕೆ ಮನುಷ್ಯ ಪರ್ಯಾಯ ಅಂದರೆ ಏನು? ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿ ಜನ್ಮ ತಾಳಿದ್ದೇನೆ, ಯಾವ ಅವಸ್ಥೆ ಇದು, ಇದು ನಿಗೋದೋ ಅಥವಾ ಮನುಷ್ಯ ಪರ್ಯಾಯ, ಏನು ಗೊತ್ತಿರಲ್ಲ. ಏಕೇಂದ್ರಿಯ ಜೀವ, ಒಂದೇ ಸ್ಪರ್ಶನೇಂದ್ರಿಯ ಮಾತ್ರ ಇದೆ. ಚಿಂತನೆ ಮಾಡಲಿಕ್ಕೆ, ಮನನ ಮಾಡಲಿಕ್ಕೆ ಯಾವುದೇ ಪ್ರಕಾರದ ಮನಸ್ಸು ಅನ್ನತಕ್ಕಂಥದ್ದಲ್ಲಿ ಇಲ್ಲ. ಇನ್ನು ಅಲ್ಲಿಂದ ಮನುಷ್ಯ ಗತಿಗೆ ಈ ಜೀವ ಬರಬೇಕು ಅಂತಂದ್ರೆ, ಮಂದ ಕಷಾಯದ ಉದಯವಾದಾಗ ಮನುಷ್ಯ ಪರ್ಯಾಯ ಏಕಾಏಕಿ ಆಕಸ್ಮಿಕ ರೂಪದಿಂದ ಕಟ್ಟಬಹುದು. ಒಂದು ಸ್ಪರ್ಶನೇಂದ್ರಿಯ ಮಾತ್ರ ಅದಕ್ಕೆ ಇದೆ, ಕ್ಷಾಯೋಪಶಮಿಕ ಜ್ಞಾನ ಇದೆ, ಅತ್ಯಂತ ಜಗಣ್ಯ ಮತಿಜ್ಞಾನ ಮತ್ತು ಶ್ರುತಜ್ಞಾನ ಆ ಜೀವಿಗೆ ಇದೆ. ಅಂಥ ಒಂದು ಶರೀರದಲ್ಲಿ ಜನ್ಮ ತಾಳಿರತಕ್ಕಂತಹ ಜೀವಿಗೆ ಮನುಷ್ಯ ಪುನಃ ಆಗಬೇಕು ಅಂತಂದ್ರೆ ಹಿಂದಿನ ಪುಣ್ಯ ಬೇಕಾಗಿಲ್ಲ, ಅದೇ ಭವದಲ್ಲಿ ಇರತಕ್ಕಂತಹ ಅದೇ ಶರೀರದಲ್ಲಿ ಅನಂತಾನುಬಂಧಿ ಕಷಾಯದ ಮಂದೋದಯವಾದಾಗ ಮನುಷ್ಯಾಯುವನ್ನು ಕಟ್ಟಿಕೊಂಡು ಮನುಷ್ಯಾಗಿ ಹುಟ್ಟಿ ಬರಬಹುದು. ಕಷಾಯ ಮಂದವಾಗಬೇಕಷ್ಟೇ. ಯಾವ ಜೀವಿಗೆ? ನಿಗೋದಿ ಜೀವಿಗೆ ಕಷಾಯ ಮಂದವಾಗಬೇಕು. ಕಷಾಯ ಮಂದವಾದಾಗ ಮನುಷ್ಯ ಪರ್ಯಾಯ ಕಟ್ಟಿಯೇ ಕಟ್ಟುತ್ತದೆ ಅನ್ನತಕ್ಕಂಥ ಯಾವ ನಿಯಮನೂ ಇಲ್ಲ. ಆದರೆ ಕಷಾಯ ಮಂದವಾದಾಗಲೇನೆ ಮನುಷ್ಯ ಪರ್ಯಾಯ ಕಟ್ಟೋದು. ಕಷಾಯ ಮಂದವಾಗಲಿಲ್ಲ ಅಂತಂದ್ರೆ ಕಟ್ಟುವುದೇ ಇಲ್ಲ. ಕಷಾಯ ಮಂದವಾದಾಗ ಕಟ್ಟಿಯೇ ಕಟ್ಟದಂತ ನಿಯಮನೂ ಇಲ್ಲ. ಆದರೆ ಕಟ್ಟಬೇಕು ಅಂತಂದ್ರೆ ಕಷಾಯ ಮಂದವಾದಾಗಲೇನೆ ಕಟ್ಟುತ್ತೆ. ತದ್ ಯೋಗ್ಯ, ಆ ಒಂದು ಯೋಗ್ಯ ಪರಿಣಾಮಗಳು ಮನುಷ್ಯಾಯುವಿನ ಬಂಧಕ್ಕೆ ಕಾರಣವಾಗಿರತಕ್ಕಂತಹ ಪರಿಣಾಮಗಳು ಹುಟ್ಟಿಕೊಂಡಿದ್ದರೆ ಮಾತ್ರ ಕಟ್ಟುತ್ತದೆ. ಅದಕ್ಕೆ ಸಮವಾದ ಪರಿಣಾಮಗಳಿಲ್ಲ ಅಂತಂದ್ರೆ ಮನುಷ್ಯಾಯುವನು ಕಟ್ಟುಲ್ಲ. ಎಷ್ಟು ದುರ್ಲಭ ಇದೆ ಇದು. ಮತ್ತೊಮ್ಮೆ ನಿಗೋದಕ್ಕೆ ಹೋದ್ಯೋ ಅಂತಂದ್ರೆ ತಿರುಗಿ ಬರೋದೈತೇನ? ಬರಲಿಕ್ಕೆ ಆಗೋಲ್ಲ. ಆಮೇಲೆ ಯಕುಡಿ ಯಾತ್ರ ಮಾಡೋರು, ಮುಂದೆ ಮುಂದೆ ಹೋಗೋರು, ಅಣ್ಣ ಹಿಂದೆ ಹಿಂದೆ ಸರಿ ಅವ್ರ, ನಿಗೋದ ಯಾತ್ರ ಮಾಡೋರು, ಎಲ್ಲಿಂದ ಬಂದಿದ್ದೀರಿ ವಾಪಸ್? ಮತ್ತೆ ತವ್ರ ಮನೆಗೆ ಹೋಗೋರು, ತವ್ರ ಮನೆ ಅದು ಪ್ರತಿಯೊಂದು ಜೀವಿಯ ತವರು ಮನೆ ಯಾವುದು ಅಂತಂದ್ರೆ ನಿಗೋದ. ಆ ಕಡೆಗೆ ಹೋಗಬೇಕು ಅಂತಂದ್ರೆ ನಾವು ವಶಿಯಾಗಿ ಉಳಿಯಬೇಕು. ಯಾವುದರ ವಶಿಯಾಗಿ ಉಳಿಯಬೇಕು? ಇಂದ್ರಿಯ ವಶಿಯಾಗಿ ಉಳಿಯಬೇಕು. ಸಮ್ಯಕ್ ದೃಷ್ಟಿ ಆಗೋದು ಬೇಡ, ಅಣುವ್ರತಗಳನ್ನು ಪಾಲನೆ ಮಾಡೋದು ಬೇಡ, ಪ್ರತಿಮಾಧಾರಿ ಆಗೋದು ಬೇಡ, ಮಹಾವ್ರತಗಳನ್ನು ಧಾರಣೆ ಮಾಡೋದು ಬೇಡ, ಏನ್ ಬೇಡ, ಯಾವುದೂ ಬೇಡ. ಏನ್ ಬೇಕು? ಇಂದ್ರಿಯಗಳು ಬೇಕು, ಇಂದ್ರಿಯಗಳ ವಿಷಯಗಳು ಬೇಕು. ಯೋಗಿಯಾಗಿ ಮರಣ ಮಾಡಿಕೊಳ್ಳದೆ ಭೋಗಿಯಾಗಿ ಮರಣ ಮಾಡಿಕೊಳ್ಳಬೇಕು. ಆವಾಗ ಪುನಃ ವಾಪಸ್ ಯಾತ್ರೆ ನಿಗೋದಕ್ಕಾಗಿ ಆಗಬಹುದು. ನಿಗೋದಿ ಜೀವ ಎಲ್ಲ ಗತಿಗೆ ಹೋಗಬಹುದು. ದೇವ ಮತ್ತು ನರಕಗತಿ ಬಿಟ್ಟು ಎರಡು ಗತಿಗೆ ಹೋಗಬಹುದು. ಎರಡು ಗತಿಯಲ್ಲಿರತಕ್ಕಂತಹ ಎಲ್ಲಾ ಪರ್ಯಾಯಗಳಲ್ಲಿ ಜನ್ಮ ತಾಳಬಹುದು. ಭೋಗಭೂಮಿಯ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ನಿಗೋದಿ ಜೀವಿಗಳು. ಕರ್ಮಭೂಮಿಯ ಮನುಷ್ಯನಾಗಿ ಜನ್ಮ ತಾಳಬಹುದು ನಿಗೋದಿ ಜೀವ. ಸೌಜ್ಞಿ ಪಂಚೇಂದ್ರಿಯ ಆಗಿ ಜನ್ಮ ತಾಳಬಹುದು ತಿರ್ಯಂಚಿ ಗತಿಯಲ್ಲಿ. ದ್ವೀಂದ್ರಿಯಾದಿ ಎಲ್ಲಾ ಪರ್ಯಾಯಗಳಲ್ಲಿ ಜನ್ಮ ತಾಳಬಹುದು. ಸ್ಥಾವರ ಕಾಯಿಕ ಐದು ಸ್ಥಾವರ ಜೀವಗಳಾಗಿ ಹುಟ್ಟಬಹುದು. ನಿಗೋದಿ ಜೀವಗಳಿಗೆ ಕೆಲವೊಂದು ಸ್ಥಾನಗಳಲ್ಲಿ ಜನ್ಮ ಇಲ್ಲ. ದೇವ, ನರಕ, ಭೋಗಭೂಮಿಯ ತಿರ್ಯಂಚ, ಭೋಗಭೂಮಿಯ ಮನುಷ್ಯ, ಈ ಪರ್ಯಾಯಗಳಲ್ಲಿ ಜನ್ಮ ಇಲ್ಲ. ಬಾಕಿ ಎಲ್ಲಾ ಸ್ಥಾನಗಳಲ್ಲಿ ನಿಗೋದಿ ಜೀವ ಹುಟ್ಟಬಹುದು. ನಿಗೋದಿ ಜೀವ ಮರಣ ಹೊಂದಿ ಪೃಥ್ವಿ ಕಾಯಕಾಗಬಹುದು, ಜಲ ಕಾಯಕಾಗಬಹುದು, ವಾಯು ಕಾಯಕಾಗಬಹುದು, ವನಸ್ಪತಿ ಕಾಯಕಾಗಬಹುದು. ಪ್ರತ್ಯೇಕ ವನಸ್ಪತಿ ನಿಗೋದಿ ಜೀವ ಮರಣ ಹೊಂದಿ ನಿಗೋದದಲ್ಲಿ ಜನ್ಮಂತೂ ತಾಳೆ ತಾಳ್ತದೆ. ಅನಂತ ಕಾಲದವರೆಗೆ ಇರ್ತದೆಯಲ್ಲ, ಅದೇ ಪರ್ಯಾಯದಲ್ಲಿ ಹುಟ್ಟಿ ಅದೇ ಪರ್ಯಾಯದಲ್ಲಿ ಪುನಃ ಪುನಃ ಜನ್ಮ ತಾಳಲಿಕ್ಕೆ ಸಾಧ್ಯ ಇದೆ. ನಾವು ಏನಿದ್ದೇವೆ, ಯಾವ ಮಟ್ಟದಲ್ಲಿದ್ದೇವೆ, ಯಾವ ಪರ್ಯಾಯದಲ್ಲಿದ್ದೇವೆ, ಎಷ್ಟು ಶ್ರೇಷ್ಠರಾಗಿದ್ದೇವೆ, ಎಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ, ಇದನ್ನೇ ಬಾರಿ ಬಾರಿಗೆ ಚಿಂತನೆ ಮಾಡಿಕೊಂಡು ನಮಗೆ ಮುಖ್ಯವಾಗಿ ಮಾಡಬೇಕಾಗಿರತಕ್ಕಂತಹ ಕರ್ತವ್ಯ, ಅವಶ್ಯಕ ಕರ್ತವ್ಯ ಯಾವುದು ಅಂತಂದ್ರೆ ಇಂದ್ರಿಯಗಳ ವಿಷಯಗಳನ್ನು ತ್ಯಾಗ ಮಾಡುವಂತಹ ಸಂಸ್ಕಾರ ನಮ್ಮ ಬದುಕಿನಲ್ಲಿ ಬರಬೇಕು. ಇದೇ ಮುಖ್ಯ. ಪಂಚೇಂದ್ರಿಯದ ವಿಷಯಗಳು, ಇಂದ್ರಿಯಗಳು ಎಷ್ಟಿವೆ ನಮ್ಮ ಶರೀರದಲ್ಲಿ? ಐದಿವೆ. ಮತ್ತೊಂದೇನು ಸಿಕ್ಕಿದೆ ಮೇಲ್ಗಡೆಗೆ? ಮನಸ್ಸು. ಮನಸ್ಸನ್ನ ಮತ್ತು ಇಂದ್ರಿಯಗಳನ್ನ ಎಲ್ಲಿ ಹಚ್ಚಬೇಕು? ತ್ಯಾಗದ ಮಾರ್ಗದಲ್ಲಿ. ಎಲ್ಲಿ ಹಚ್ಚಬೇಕು? ತ್ಯಾಗದ ಮಾರ್ಗದಲ್ಲಿ. ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡುವುದನ್ನು ಕಲಿಯಬೇಕು, ಸಂಸ್ಕಾರ ಹಾಕಿಕೊಳ್ಳಬೇಕು. ಸ್ಟಾರ್ಟ್ ಮಾಡುವುದು ಇಲ್ಲ ಆಯ್ತಂದ್ರೆ ಎಂಟು ಭವ ಹೋದು ಅಂತಂದ್ರೆ ಹೋದು, ಮತ್ತೆ ಸಿಗೋಲ್ಲ. ಒಂದು ಸಭೆಯಲ್ಲಿ ಒಬ್ಬ ಮನುಷ್ಯ ತನ್ನ ಮನಸ್ಸಿನ ಪ್ರಶ್ನೆಯನ್ನ ಕೇಳಲಿಕ್ಕೆ ಹೋದನಂತೆ. ಸಿಂಪಲ್ ಕ್ವಶನ್ ಇತ್ತು, ಕಠಿಣೇನಿರಲಿಲ್ಲ. ಆ ಸಭೆಯಲ್ಲಿ ಬಹಳಷ್ಟು ಜನ ಕೂತ್ಕೊಂಡಿದ್ರು. ಅದರಲ್ಲಿ ಇಬ್ಬರು ಬುದ್ಧಿವಂತರನೂ ಕೂತ್ಕೊಂಡಿದ್ರು. ಯಾವುದೇ ಪ್ರಶ್ನೆಗೆ ಉತ್ತರವನ್ನ ಕೊಡಬಲ್ಲರು. ಬೇಕಾದಂತಹ ಪ್ರಶ್ನೆ ಬಂದರೂ ಉತ್ತರ ಕೊಡುವಂತಹ ಸಾಮರ್ಥ್ಯ ಆ ಇಬ್ಬರಲ್ಲಿ ಇತ್ತು. ಅಂಥ ಇಬ್ಬರು ಸಭೆಯಲ್ಲಿ ಕೂತ್ಕೊಂಡಿದ್ರು. ಆಕಸ್ಮಿಕವಾಗಿ ಒಬ್ಬ ಮನುಷ್ಯ ಸಭೆಯಲ್ಲಿ ಸೇರಿಕೊಂಡು ಒಂದು ಪ್ರಶ್ನೆಯನ್ನ ಇಟ್ಟ. ಪ್ರತಿನಿತ್ಯ ಈ ತರದ ಸಭೆ ಯಾವಾಗಲೂ ಆಗುತ್ತಿತ್ತು. ಯಾರು ಬೇಕಾದರೂ ಬಂದು ಇಲ್ಲಿ ಪ್ರಶ್ನೆಯನ್ನ ಎತ್ತಬಹುದು, ಕೇಳಬಹುದು, ಉತ್ತರವನ್ನು ಪಡೆಯಬಹುದು. ಅದಕ್ಕಾಗಿ ಒಬ್ಬ ಮನುಷ್ಯ ಏನು ವಿಚಾರ ಮಾಡಿದ, ನನ್ನ ಪ್ರಶ್ನೆಗೆ ಯಾರೂ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಇವತ್ತು ಹೋಗೋಣ ನೋಡೋಣ ಯಾರು ಕೊಡ್ತಾರೆ. ಹೋದ, ಒಂದೇ ಪ್ರಶ್ನೆಯನ್ನ ಇಟ್ಟ. 27ರಲ್ಲಿ 10 ಕಳೆದರೆ ಎಷ್ಟು ಉಳಿಯಿತು ಅಂತ ಕೇಳಿದ. ಎಲ್ಲರೂ ಬಟ್ಟೆ ಎತ್ತಿ, ಎಲ್ಲರೂ ಒಂದೇ ಉತ್ತರ ಕೊಟ್ರು, 17 ಉಳಿಯಿತು ಅಂತ ಹೇಳಿದ್ರು ಎಲ್ಲರೂ. ಸಭೆ ಜನ ಎಲ್ಲ ಹೇಳ್ತು. ಆ ಇಬ್ಬರು ಬುದ್ಧಿವಂತರು ಸುಮ್ಮನೆ ಕೂತ್ಕೊಂಡಿದ್ರು. ಅವ್ರ ಹೆಸರು ಹೇಳೋದು ಬೇಡ, ಯಾರನ್ನೋದು ನೀವೇನಿಲ್ಲ ಅದ್ರಾಗ. ಅವರಿಬ್ರು ಬುದ್ಧಿವಂತರು ಕೂತ್ಕೊಂಡಿದ್ರು, ಅದ್ರಾಗ ನಾವೂ ಇಲ್ಲ. ಇಬ್ರು ಬುದ್ಧಿವಂತರು ಸುಮ್ಮನೆ ಕೂತ್ಕೊಂಡ್ರು, ಎಲ್ಲರೂ ಉತ್ತರ ಕೊಡ್ಲಿ, ಲಾಸ್ಟ್ಗೆ ನಾವು ಕೊಡೋಣಂತ. ಆಮೇಲೆ ಅವರು ನಗಲಿಕ್ಕೆ ಶುರು ಮಾಡಿದ್ರು. 17ರಾಗ 10 ಹೋಯ್ತು ಅಲ್ಲ, 27ರಾಗ 10 ಹೋಯ್ತು ಅಂತಂದ್ರೆ 17 ಹೆಂಗ್ ಉಳಿತ್ರಿ? 0 ಉಳಿತದೆ ಅನ್ಕತ್ರ ಅವರು. ಆ ಇಬ್ರು ಆ 0 ಉಳಿತದೆ ಅಂತಕ್ಕಂಥದ್ದನ್ನ ಕೇಳಿ ಅವ್ರು ತಲೆ ಹಿಡ್ಕೊಂಡು ಎಲ್ಲರೂ ನಕ್ಕತ್ರು. ಸಭೆ ಜನ ಎಲ್ಲ ಸಭೆಯಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ರು, ಎಲ್ಲರೂ ನಗಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಇದೇನು ಇದೆಂತದ ಉತ್ತರ? ಇವ್ರು ಹುಚ್ಚದಿ ಜನ, ಇವತ್ತ ಇಷ್ಟು ಬುದ್ಧಿವಂತರು ಮತ್ತು 0 ಉಳಿತಂತಾರು, ಸರಿಯಾಗಿ ಏನ್ಸ್ ನೋಡ್ರಿ. ಆವಾಗ ಅವ್ರು ಹೇಳಿದ್ರು ಇದೆಂಗ ನಮ್ದು ಕರೆಕ್ಟ್, ಕೇಳೋನು ಏನು ಬಂದಿದ್ದಲ್ಲ ಆ ಕೇಳೋನು ಎಲ್ಲಾರ್ದು ತಪ್ಪು ಈ ಇಬ್ಬರದೇ ಸರಿ ಅಂತ ಹೇಳಿದ. ಎಲ್ಲರದು ತಪ್ಪು ಇವನದ್ದೇ ಸರಿ ಅಂತ ಹೇಳಿದ. ಕೇಳುವವನು ಯಾವ ದೃಷ್ಟಿಯಿಂದ ಕೇಳಿದ್ದಲ್ಲ ಆ ದೃಷ್ಟಿ ಯಾರಿಗೆ ಜ್ಞಾನದಲ್ಲಿ ಬರ್ತದೆ ಅವರೇ ಉತ್ತರ ಕೊಡಲಿಕ್ಕೆ ಸಾಧ್ಯ. ಒಂದು ಒಗಟ ಹೇಗಿತ್ತು ಅಂತಂದ್ರೆ ಆ ಒಗಟಿಗೆ ಎಷ್ಟು ಉತ್ತರಗಳು ನಮ್ಮ ದೃಷ್ಟಿಯಲ್ಲಿ ಕಂಡು ಬರ್ತದೆ, ಅದರೊಳಗೆ ಯಾರ್ದು ಒಗಟಕ್ಕೆ ಉತ್ತರ ಸರಿ ಇರ್ತದೆ ಅಲ್ಲ ಅವರಿಗೆ ಬಕ್ಷಿಸ್ ಸಿಗ್ತದೆ. ಹಾಗೆ ಒಂದು ಅಲ್ಲಿ ಪ್ರಶ್ನೆ ಇತ್ತು, ಆ ಪ್ರಶ್ನೆಗೆ ಉತ್ತರ ಏನ್ ಸಿಕ್ತು ಅಂತಂದ್ರೆ 27ರಲ್ಲಿ 10 ಕಳೆದಾಗ ಏನು ಉಳಿಯುವುದಿಲ್ಲ, 0. ಇದು ಹೇಗೆ ಅಂತ ಬಿಡಿಸಿ ಹೇಳಿ ಅಂತಂದ್ರು. ನೋಡಿ, ನಕ್ಷತ್ರಗಳು 27 ಇರ್ತವೆ, ಅದರಲ್ಲಿ 10 ನಕ್ಷತ್ರಗಳಲ್ಲಿ ಮಾತ್ರ ಮಳೆ ಬೀಳ್ತದೆ, ಆ 10 ನಕ್ಷತ್ರಗಳಲ್ಲಿ ಮಳೆಯೇ ಬೀಳಲಿಲ್ಲ ಅಂತಂದ್ರೆ ಉಳಿಯಿತೇನು ಅಂತ ಕೇಳಿದ. ದುಷ್ಕಾಲ ಉಳಿಯಿತು. 10 ಕಳೆದು ಅಂತಂದ್ರೆ ಏನು ಉಳಿತೇನು? ಇಲ್ಲ, ಶೂನ್ಯ. ಅಂದ್ರೆ ಉಳಿದ ನಕ್ಷತ್ರಗಳಿಗೆ ಬೆಳೆ ಇಲ್ಲ, ಉಳಿದ ನಕ್ಷತ್ರಗಳ ಮೇಲೆ ಮಳೆ ಬೀಳುವುದೇ ಇಲ್ಲ. ಆಮೇಲೆ ಎಲ್ಲ ತೆಲಿ ಕೆರ್ಕೋಕ್ ಶುರು ಮಾಡಿದ್ರು. ಹಾ, ಹಿಂಗಿತ್ತ ಒಂಗಟಿದ. ಹಾಗೆ ನಾವೇನ್ ಕ್ವಶನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಿಗೋದಿನಿಂದ ನೀವು ಹೊರ ಬಂದಿರಿ, ಎಷ್ಟು ಸಮಯದವರೆಗೆ ಬಂದಿದ್ದೀರಿ ಅಂತಂದ್ರೆ 2000 ಸಾಗರೋಪಮದವರೆಗೆ ಮಾತ್ರ ಹೊರ ಬಂದಿರೋದು. ಎಷ್ಟು ಸಾಗರ? 2000 ಸಾಗರ. ಚತುರ್ಥ ಕಾಲ ಎಷ್ಟು ಸಾಗರೋಪಮದ್ದು? 42,000 ವರ್ಷ ಕಡಿಮೆ, 1,00,000,000,000 ಸಾಗರ ವರ್ಷ. 1,00,000,000,000, 1 ಕೋಟಿಯಿಂದ 1 ಕೋಟಿ ಇಟ್ಟು ಗುಣಾಕಾರ ಮಾಡ್ರಿ, ಎಷ್ಟು 0 ಬರ್ತಾವ ಅದರೊಳಗೆ? 14 0 ಅನಂತರ 1. ಇದು 1,00,000,000,000 ಸಾಗರ ಆಯಿತು. ಈ 1,00,000,000,000 ಸಾಗರದಲ್ಲಿ ಒಟ್ಟಿಗೆ 2000 ಸಾಗರ. ಸಣ್ಣದು ದೊಡ್ಡದು 2000, ಎಷ್ಟು ಸಣ್ಣದು? ಬಹಳ ಸಣ್ಣದು. 2000 ಒಂದು ಕೋಟಾಕೋಟಿ ಸಾಗರದಲ್ಲಿ, 2000 ಒಂದು ಕೋಟಾಕೋಟಿ ಸಾಗರ. ಚತುರ್ಥ ಕಾಲದಲ್ಲಿ ಹುಟ್ಟಿ ಚತುರ್ಥ ಕಾಲದಿಂದ ನಿಗೋದಕ್ಕೆ ಹೋಗಿ ನಾವು ಪುನಃ ಮನುಷ್ಯ ಪರ್ಯಾಯಕ್ಕೆ ಬರಬೇಕು ಅಂತಂದ್ರೆ ಒಂದು ಕೋಟಾಕೋಟಿ ಸಾಗರೋಪಮದಲ್ಲಿ ಎಷ್ಟು ಸಲ ಮನುಷ್ಯಗತಿಗೆ ಬರಬಹುದು? 2000 ಕಾಲ ಕಳೆದು ಮತ್ತೆ ನಿಗೋದಕ್ಕೆ ಹೋಗೋದು, ಮತ್ತೆ 2000 ಕಳೆದು ಮತ್ತೆ ನಿಗೋದಕ್ಕೆ ಹೋಗೋದು, ಈ ತರ ಎಷ್ಟು ಸಲ ಆಗಬಹುದು? ಭಾಗಾಕಾರ ಮಾಡಿ ನೋಡಿರಲಿ ಅದನ್ನ, ಎಷ್ಟು ಸಲ ಆಗಬಹುದು? ಒಂದು ಚತುರ್ಥ ಕಾಲದಲ್ಲಿ ಒಂದು ಕೋಟಾಕೋಟಿ ಸಾಗರೋಪಮ ವರ್ಷ ಇದೆ ಅಂತಂದ್ರೆ 2000 ವರೆಗೆ ಮಾತ್ರ ಇದು ತ್ರಸ ಪರ್ಯಾಯ ನಮಗೆ ಸಿಕ್ಕಿರ್ತದೆ. ಇದರೊಳಗೆ ನಾವು ಏಕೇಂದ್ರಿಯ, ದ್ವಿಂದ್ರಿಯ, ತೀನೇಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ ಈ ಎಲ್ಲಾ ಪರ್ಯಾಯಗಳನ್ನು ಅನುಭವಿಸಬೇಕು. ಚತುರೇಂದ್ರಿಯ ಪರ್ಯಾಯನೂ ಅನುಭವಿಸಬೇಕು, ಪಂಚೇಂದ್ರಿಯ ಪರ್ಯಾಯನೂ ಅನುಭವಿಸಬೇಕು. ಪಂಚೇಂದ್ರಿಯ ಪರ್ಯಾಯದಲ್ಲಿ ನರಕ, ದೇವಗತಿ ಎಲ್ಲ ಇದೆ, ನಾಲ್ಕು ಗತಿ ಇದೆ. ಇನ್ನು ಇದರಲ್ಲಿ ನಾವು ಮನುಷ್ಯ ಗತಿಗೆ ಬರ್ತೀವಿ ಅಂತಂದ್ರೆ ಎಷ್ಟು ಸಲ ಬರ್ತೀವಿ ಅನ್ನುವುದನ್ನ ಕೇವಲಿ ಭಗವಂತರು ಹೇಳಿದ್ದಾರೆ. ಮನುಷ್ಯಗತಿಗೆ ಭೋಗಭೂಮಿಯ ಮನುಷ್ಯ ಅಲ್ಲ, ಕರ್ಮಭೂಮಿಯ ಮನುಷ್ಯ ಪರ್ಯಾಯಕ್ಕೆ ಎಷ್ಟು ಸಲ ಬರ್ತೇವೆ ಅಂತಂದ್ರೆ ಅದರೊಳಗೆ ಸೀಮಿತವಾಗಿರತಕ್ಕಂತಹ ಒಂದು ಸಂಖ್ಯೆಯನ್ನು ಹೇಳಿದ್ದಾರೆ. ಎಷ್ಟು ಸಲ? 8. 2000 8 ಹೋಯಿತು ಅಂದರೆ ಎಷ್ಟು ಉಳಿಯಿತು? ಇದು ನಮ್ಮ ಪ್ರಶ್ನೆ. 2000 ಗಣಿತ ಮಾಡಿ ಹೇಳೋರಲ್ಲ, 2000 8 ಮನುಷ್ಯ ಪರ್ಯಾಯಗಳನ್ನು ಕಳೆದರೆ ಎಷ್ಟು ಉಳಿಯಿತು? 0 ಉಳಿತಲ್ಲ, 0 ಉಳಿಯಿತು. ಬರೋಬರಲ್ಲ, 0 ಉಳಿಯಿತು. ಏನು ಉಳಿಯಿತು? 0 ಉಳಿಲಿಲ್ಲ, ನಿಗೋದು ಉಳಿಯಿತು ಅಂತ ಹೇಳ್ರಿ. ಇನ್ನು ಹೋಗೋದೆಲ್ಲಿ? ಮತ್ತೆ ಯಾವ್ದಾದ್ರೂ ಮನುಷ್ಯ ಪರ್ಯಾಯ ಮುಂದೆ ಇದೆಯೇನು? ಇಲ್ಲ. ಏನು ಉಳಿಯಿತು? ನಿಗೋದ. ಎಲ್ಲಿಂದ ಬಂದಿದ್ದೀವಿ? ನಿಗೋದಿಂದ ಬಂದಿದ್ದೀವಿ. ಎಷ್ಟು ಸಿಕ್ಕಿತ್ತು? 8 ಸಿಕ್ಕಿತ್ತು. ಎಷ್ಟರಲ್ಲಿ ಸಿಕ್ಕಿತ್ತು? 2000 ಸಿಕ್ಕಿತ್ತು. ಆಮೇಲೆ ಆ 8 ಕಳೆದು ಬಿಟ್ಟು ಅಂತಂದ್ರೆ ಉಳಿತು ಎಷ್ಟ? 8 ಕಳೆಯದಂದ್ರೆ ಯಾವ್ದ್ರೊಳಗೆ ಕಳೆಯೋದು? ಇಂದ್ರಿಯಗಳಿಗೆ ವಶವಾಗಿ 8 ಭವಗಳು ಹೋದವು ಅಂತಂದ್ರೆ ಹೋದವು, ಮರಳಿ ಬರುವುದಿಲ್ಲ. ಇಂದ್ರಿಯ ವಿಷಯಗಳ ತ್ಯಾಗಕ್ಕಾಗಿ ಕೇವಲ 8 ಪರ್ಯಾಯಗಳು ಕರ್ಮಭೂಮಿಯ ಮನುಷ್ಯರಿಗೆ ಸಿಗುತ್ತವೆ. ಏನ್ ಮಾಡ್ತೀರಿ ನೋಡ್ರಿ, ನಿಮಗೆ 16 ಪರ್ಯಾಯಗಳು ಸಿಗುವುದುಂಟು, ನಿಮಗೆ 8 ಪರ್ಯಾಯಗಳು ಕೇವಲ. 8 ಸಿಗ್ತವೆ, 8 ಏನಾದ್ರೂ ಸಮಾಳಿಸ್ಕೊಂಡ್ರಿ, ಎಚ್ಚೆತ್ತುಕೊಂಡ್ರಿ, ಚಲೋ. ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಅತ್ರಾಗ ನಿದ್ದೆ ಹೊಡೆದ್ರಿ ಅಂತಂದ್ರೆ, ಪಂಚೇಂದ್ರಿಯ ವಿಷಯದೊಳಗೆ ನಿದ್ದೆ ಮಾಡಿದ್ರಿ ಅಂತಂದ್ರೆ 2000 ಕಳೆದರೆ ಎಷ್ಟು ಅಂತ ಏನ್ ಕೇಳ್ತಾ ಇದ್ದೀವಲ್ಲ, ಅದಕ್ಕೇನು ಉತ್ತರ ಬರೆಯವರು? ಕೆಳಗಡೆಗೆ 0 ಅಂತನೂ ಬರೆಯಕ್ಕಾಗಲ್ಲ, ಮುಂದೆ ಅಂತೂ ಸಿಗುವುದಿಲ್ಲ, ಆದ್ದರಿಂದ 0. ಆದರೆ ಉಳಿಯಿತೇನು ಅಂತಂದ್ರೆ ನಿಗೋದಕ್ಕೆ ಹೋಗುವಂತಹ ದಾರಿ ಒಂದೇ ಉಳಿದಿದೆ. ಇನ್ನು ಅಲ್ಲಿ ಹೋಗಿ ಬರದೆ ಪುನಃ ಮನುಷ್ಯ ಪರ್ಯಾಯಗಳು ಸಿಗುವುದಿಲ್ಲ, ಮತ್ತೊಮ್ಮೆ ಹೋಗಿ ಬರಬೇಕು. ಮತ್ತೆ ಯಾವಾಗ ಬರೋವ್ರ ಮೇಲೆ ಗಣೇಶ್ ಗಣೇಶ್ ಮೋರ್ಯ ಹುಡುಚಿ ವರ್ಷಿ ಲೌಕರ್ಯ. ಈ ಆತ್ಮ ಅನ್ನತಕ್ಕಂತಹ ಗಣಪತಿ, ನಿಗೋದ ಅನ್ನತಕ್ಕಂತಹ ಸಮುದ್ರದಲ್ಲಿ ಹೋಗಿ ಬಿದ್ದ ಅಂತಂದ್ರೆ ಹೊರಗೆ ಬರೋದು ಕಷ್ಟ. ಆಮೇಲೆ ನಾವೇನ್ ಹೇಳೋರು, ಹೊಂಟಿದ್ದೀರಿ ಹೋಗ್ರಿ ಲೌಕರ್ಯ ಅನ್ನೋರಲ್ಲ. ಲೌಕರ್ ಬರ್ರಿ ಮುಂದಿನ ವರ್ಷ, ಮತ್ತೆ 2000 ವರ್ಷದ ಟಿಕೆಟ್ ತಗೊಂಡ ಜಲ್ದಿ ಬಂದ್ಬಿಡ್ರಿ. ಅಲ್ಲಿಂದ ಬಂದರೆ ಅಂತರ್ ಮುಹೂರ್ತದೊಳಗೆ ಬರಬಹುದು, ಬರಲಿಲ್ಲ ಅಂತಂದ್ರೆ ಅನಂತ ಕಾಲದವರೆಗೆ ಅಲ್ಲೇ ಉಳಿಬಹುದು. ಅನಂತ ಕಾಲದವರೆಗೆ ಅಲ್ಲೇ ಉಳಿದ್ರಿ ಅಂತಂದ್ರೆ ಆವಾಗ ನಿಮಗೆ ಎಂಥ ನಿಗೋದು ಪರ್ಯಾಯ ಅಂತಂತಾರೆ ಗೊತ್ತ? ಇತರ ನಿಗೋದಿ ಜೀವ. ನಿಮ್ಮ ಹೆಸರು ಏನ್ ಬಿತ್ತು? ಇತರ ನಿಗೋದಿ ಜೀವ. ಹ, ಹೊಸ ಹೆಸರಾಯ್ತಲ್ಲ. ಒಮ್ಮೆ ಗಣಪತಿ ಆದ್ರಲ್ಲ ಮಣ್ಣಿದ್ರಿ, ಒಮ್ಮೆ ಗಣಪತಿ ಆದ್ರೆ ಗಣಪತಿ ಮಾಡಿದ್ರು, ಆಮೇಲೆ ಅದನ್ನು ಮಾಡಿದ ನಂತರ ಬಿಟ್ರು. ಕರ್ಗುಲದ ಮೂರ್ತಿ ಪ್ಲಾಸ್ಟರ್ ಆಫ್ ಪ್ಯಾರಿಸದ್ದು, ಆ ಮೂರ್ತಿ ಕರಗುದೇ ಇಲ್ಲ. ಪ್ರದೂಷಣ ಮಾಡುತ್ತೆ. ಇತರ ನಿಗೋದಿ ಜೀವ ಅಂತಂದ್ರೆ ಯಾವ ಜೀವ ಒಂದು ಸಲ ತ್ರಸ ಪರ್ಯಾಯಕ್ಕೆ ಬಂದು ದ್ವೀಂದ್ರಿಯ ಮೊದಲಾದ ಪರ್ಯಾಯಗಳನ್ನು ಪಡೆದು ಪುನಃ ನಿಗೋದದಲ್ಲಿ ಹೋಗಿದೆಯೋ ಅಂಥ ನಿಗೋದ ಜೀವಕ್ಕೆ ಇತರ ನಿಗೋದ ಅಂತ ಹೇಳ್ತಾರೆ. ಮತ್ತು ಅನಾದಿ ಕಾಲದಿಂದ ಅಲ್ಲಿಯೇ ಇದೆ, ಒಂದೂ ಸಲ ತ್ರಸ ಪರ್ಯಾಯಗಳನ್ನು ಪಡೆದಿಲ್ಲ ಅಂಥ ಜೀವಕ್ಕೆ ನಿತ್ಯ ನಿಗೋದ ಅಂತ ಹೇಳ್ತಾರೆ. ಅದು ನಿತ್ಯ ನಿಗೋದ, ಇದು ಇತರ ನಿಗೋದ. ನೀವು ಯಾವ ನಿಗೋದದಲ್ಲಿ ಹೋಗಲಿಕ್ಕೆ ಸಾಧ್ಯತೆ? ಇತರ ನಿಗೋದ. ಇನ್ನು ಯಾವಾಗ ನೀವು ನಿಗೋದಕ್ಕೆ ಹೋದರೂ ಕೂಡ ಇತರ ನಿಗೋದಿ ಜೀವಾಗಿ ಇರಬೇಕು. ಹೊರಗೆ ಬಂದಿದ್ದೇವಲ್ಲ, ತ್ರಸ್ಪರ್ಯಾಯದಲ್ಲಿ ಬಂದಿದ್ದೇವೆ. ಇನ್ನು ನಿಗೋದಕ್ಕೆ ಹೋಯಿತು ಅಂತಂದ್ರೆ ನಮ್ಮ ಹೆಸರು ನಿತ್ಯ ಇತರ ನಿಗೋದಿ ಜೀವ. ಅನಾದಿ ಕಾಲದ ಹಿಂದೆ ನಾವು ಅವಾಗ ಯಾವಾಗ ಇದ್ದೀವಲ್ಲ ಅಲ್ಲಿ, ಆವಾಗ ನಮ್ಮ ಹೆಸರೇನಿತ್ತು? ನಿತ್ಯ ನಿಗೋದ. ಇನ್ನು ಹೋದ್ರೆ ಇತರ ನಿಗೋದ. ಇತರ ನಿಗೋದ ಜೀವವು ಕೂಡ ಒಂದು ಸಲ ಹೋಯಿತು ಅಂತಂದ್ರೆ ಮೇಲೆ ಬರತಕ್ಕಂತಹ ಸಂಭಾವನೆ ಅನಂತ ಕಾಲದ ನಂತರನೂ ಬರಬಹುದು, ಅಂತರ ಮುಹೂರ್ತದ ನಂತರನೂ ಬರಬಹುದು, ಎರಡೂ ಸಂಭಾವನೆ ಇದೆ. ಆಮೇಲೆ ಏನ್ ಮಾಡೋರು, ತಯಾರಿ ಮಾಡೋರು ಅಥವಾ ವಾಪಸ್ ಯಾತ್ರೆ ಮಾಡೋರು? ಯಾವ ದಾರಿಯಿಂದ ಬಂದಿದ್ದೇವೆ ಅದೇ ದಾರಿಯನ್ನ ಸ್ವೀಕಾರ ಮಾಡೋದಿತ್ತು ಅಂತಂದ್ರೆ ಅವಶ್ಯಕ ಅಪರಿಹಾನಿ ಭಾವನೆ ವ್ಯರ್ಥ. ಬಂದ ದಾರಿಗೆ ಸುಂಕವಿಲ್ಲ ಅಂದ್ರೆ ಟ್ಯಾಕ್ಸ್ ಇಲ್ಲ. ಹ ಹ, ಸುಂಕ ಅಂದ್ರೆ ಟ್ಯಾಕ್ಸ್ ಏನ? ಸುಂಕ ಅಂದ್ರೆ ಅದು ಮ್ಯಾಗ್ಬೋದಿತ್ತು ನೋಡ್ರಿ, ಅದಾದ ಅಂದೇನು ಕರಡಿಗಳದ ಸುಂಕ. ಮನುಷ್ಯ ಪರ್ಯಾಯ ಸಿಕ್ಕಿದೆ, ಸ್ತ್ರೀ ಪರ್ಯಾಯ ಎಷ್ಟು ಸಲ ಸಿಗ್ತದೆ? 16 ಸಲ. 16 ಸಲ ಸ್ತ್ರೀ ಪರ್ಯಾಯ ಸಿಕ್ಕಾಗ ಸ್ತ್ರೀ ಪರ್ಯಾಯದಲ್ಲೂ ಕೂಡ ಆತ್ಮಕಲ್ಯಾಣ ಇದೆ. 8 ಸಲ ಪುರುಷ ಪರ್ಯಾಯ ಸಿಕ್ಕಾಗ ಪುರುಷ ಪರ್ಯಾಯದಲ್ಲೂ ಕಲ್ಯಾಣ ಇದ್ದೇ ಇದೆ, ಉತ್ಕೃಷ್ಟ ಕಲ್ಯಾಣ ಇದೆ. ಇಂದ್ರಿಯಗಳನ್ನ ತ್ಯಾಗ ಮಾಡಿದಂತಹ ಮನುಷ್ಯನಿಗೆ ಅವಶ್ಯಕ ಕ್ರಿಯೆಗಳಿವೆ. ಯಾರು ಇಂದ್ರಿಯ ವಿಷಯಗಳನ್ನು ಬಿಟ್ಟೇ ಇಲ್ಲ, ತ್ಯಾಗ ಮಾಡಿಯೇ ಇಲ್ಲ, ಅವರಿಗೆ ಅವಶ್ಯಕ ಕ್ರಿಯೆಗಳು ಇಲ್ಲವೇ ಇಲ್ಲ. ಅದಕ್ಕಾಗಿ ಮೊದಲನೆಯ ಅವಶ್ಯಕ ಕ್ರಿಯೆ ಯಾವುದು ಅಂತಂದ್ರೆ, ಅವಶ್ಯಕ ಕಾರ್ಯ ಯಾವುದು ಅಂತಂದ್ರೆ, ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡುವುದೇ ಮೊದಲನೆಯ ಅವಶ್ಯಕ ಕಾರ್ಯ, ಇದೇ ಅವಶ್ಯಕ ಕ್ರಿಯೆ. ಇಂದ್ರಿಯ ವಿಷಯಗಳು ತ್ಯಾಗ ಆಯಿತು ಅಂತಂದ್ರೆ ಉಳಿತೇನು? ಎಂಟು ಉಳಿಯಿತು. 2000 ಏನು ಉಳಿಯಿತು? 8 ಉಳಿಯಿತು. ಮೊದಲನೇ ಭಾವದಲ್ಲಿ ತ್ಯಾಗ ಮಾಡಿದ್ದೀರಾ ಅಂತಂದ್ರೆ 1 ಉಳಿಯಿತು. ಹೆಚ್ಚಿಂದ ಹೆಚ್ಚು 8, ಕಡಿಮೆಯಿಂದ ಕಡಿಮೆ 3 ಅಂತ ಏನು ಹೇಳಿದಾರಲ್ಲ, ಅವು ಯಾವ ಉದ್ದೇಶದಿಂದ ಹೇಳಿದ್ರು? ಮನುಷ್ಯ ಪರ್ಯಾಯದ ಉದ್ದೇಶದಿಂದ ಅಲ್ಲ, ಮನುಷ್ಯನಾಗಿ ದೇವನಾಗಬಹುದು, ದೇವನಾಗಿ ಮನುಷ್ಯ, ಮತ್ತೆ ದೇವ, ಮತ್ತೆ ಮನುಷ್ಯ, ಈ ತರ 8 ಪರ್ಯಾಯಗಳನ್ನ ಧಾರಣೆ ಮಾಡಿ 8ನೇ ಪರ್ಯಾಯದಿಂದ, ಮನುಷ್ಯ ಪರ್ಯಾಯದಿಂದ ಮುಕ್ತಿಗೆ ಹೋಗಬಹುದು. ಇಂದ್ರಿಯ ವಿಷಯಗಳನ್ನ ತ್ಯಾಗ ಮಾಡಿರತಕ್ಕಂತಹ ಶ್ರಾವಕ ಮತ್ತು ಶ್ರಾವಕಿ ಇಬ್ಬರಿಗೂ ಹೇಳಿದ್ದಾರೆ. 8 ಭಾವಗಳು ಉಳಿಯಲಿಕ್ಕೆ ಶ್ರಾವಕಿಯರಿಗೂ ಸಾಧ್ಯ, ಶ್ರಾವಕರಿಗೂ ಸಾಧ್ಯ, ಮುನಿಗಳಿಗಂತೂ ಸಾಧ್ಯವೇ ಸಾಧ್ಯ, ಸಾಧ್ಯ ಇದ್ದೇ ಇದೆ. ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡುವಂತಹ ಪದ್ಧತಿ, 2 ಪದ್ಧತಿ ಇದೆ. ಒಂದು ಏಕದೇಶಿ ತ್ಯಾಗ, ಇನ್ನೊಂದು ಸಂಪೂರ್ಣ ತ್ಯಾಗ. ಸಂಪೂರ್ಣ ತ್ಯಾಗ ಮುನಿಗಳಿಗೆ, ಏಕದೇಶ ತ್ಯಾಗ ಶ್ರಾವಕರಿಗೆ. ಏಕದೇಶ ತ್ಯಾಗ ಮಾಡಿಕೊಳ್ಳಿ, ಪ್ರತಿಮಾಧಾರಿ ಆಗ್ರಿ. ಪ್ರತಿಮಾಧಾರಿ ಆಮೇಲೆ ನಿಮ್ಮ ತವರು ಮನೆಗೆ ಹೋಗುವಂತ ಅವಶ್ಯಕತೆ ಉಳಿದೇ ಇಲ್ಲ, ಕಟ್ಟಾಯಿತು. ನಿಯೋದಕ್ಕೆ ಹೋಗಲೇಬಾರದು ಅಂತಕ್ಕಂತಹ ವಿಚಾರದಿಂದ ನಾವು ಆ ದಾರಿಯನ್ನ ಕಟ್ ಮಾಡಿಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ಒಂದು ಸಲ ಪ್ರತಿಮಾಧಾರಿಯಾಗಿ ಈ ಮನುಷ್ಯ ಪರ್ಯಾಯವನ್ನ, ಈ ಸ್ತ್ರೀ ಪರ್ಯಾಯವನ್ನ, ಅಥವಾ ಈ ಪುರುಷ ಪರ್ಯಾಯವನ್ನ ನಾವು ಅನುವೃತ್ತಿಯಾಗಿ, ಅನುವೃತವನ್ನ ಧಾರಣ ಮಾಡಿಕೊಂಡರೂ ಕೂಡ ನಾವು ನಿಗೋಧದ ದಾರಿಯನ್ನ ಕಟ್ ಮಾಡಿಡಬಹುದು. ಎಂದೂ ನಿಗೋಧಕ್ಕೆ ಹೋಗಬಾರದಂತೆ ನಾವು ಫಿಕ್ಸ್ ಮಾಡಿಬಿಡಬಹುದು. ಅದಕ್ಕೇನಂತಾರೆ ರಿಸರ್ವೇಷನ್, ನಿಗೋಧಕ್ಕೆ ಹೋಗುವುದಿಲ್ಲ ಅನ್ನುವಂತ ರಿಸರ್ವೇಷನ್ ಮಾಡಬಹುದು. ಏನ್ ಮಾಡಬೇಕು? ಇಂದ್ರಿಯ ವಿಷಯಗಳನ್ನ, ಈ 10 ಪರಿಗ್ರಹಗಳನ್ನ ಏಕದೇಶ ತ್ಯಾಗ ಮಾಡಿ ಪ್ರತಿಮಾಧಾರಿಯಾಗಿ ಮರಣ ಮಾಡಿಕೊಳ್ಳಬೇಕು. ಸಮ್ಯಕ್ ದೃಷ್ಟಿ ಆದರೆ ನಡೆಯಲ್ಲ, ಸಮ್ಯಕ್ ದೃಷ್ಟಿ ಆದ ನಂತರ ನಿಗೋಧಕ್ಕೆ ಹೋಗಬಹುದು. ಸಮ್ಯಕ್ ದೃಷ್ಟಿ ಆದ್ರೂ ನಿಗೋಧಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ. ಸಮ್ಯಕ್ತು ನಾಶ ಆಗಬಹುದು, ಆದರೆ ಸಮ್ಯಕ್ತು ಸಹಿತ ಒಂದು ಸಲ ಸಂಯಮವನ್ನು ಧಾರಣೆ ಮಾಡಿ ಮಹಾವ್ರತವನ್ನ ಅಥವಾ ಅನುವ್ರತವನ್ನ ಧಾರಣೆ ಮಾಡಿ ಒಂದು ಸಲ ಬಾಲಪಂಡಿತ ಮರಣ ಅಥವಾ ಪಂಡಿತ ಮರಣವನ್ನ ಮಾಡಿಕೊಂಡ್ರಿ ಅಂತಂದ್ರೆ ನಿಗೋಧಕ್ಕೆ ಹೋಗುವಂತಹ ಪ್ರಶ್ನೆಯೇ ಇಲ್ಲ. ಅಷ್ಟೇ ಅಲ್ಲ, ತ್ರಿಯಂಶಿಗತಿಗೂ ಹೋಗುವುದಿಲ್ಲ, ನರಕಕ್ಕೂ ಹೋಗುವುದಿಲ್ಲ, ಸ್ತ್ರೀ ಪರ್ಯಾಯದಲ್ಲೂ ಹೋಗುವುದಿಲ್ಲ. ನೋಡಿ ಎಷ್ಟೆಷ್ಟೇ ಹೇಳಿದ್ದಾರೆ, ಸ್ತ್ರೀ ಪರ್ಯಾಯಕ್ಕೂ ಹೋಗುವುದಿಲ್ಲ, ಮತ್ತೆಲ್ಲಿ ಹೋಗಲ್ಲ, ನಿಗೋದಿಲ್ಲ, ತ್ರಿಯಂಚ ಪರ್ಯಾಯ ಇಲ್ಲ, ಸ್ತ್ರೀ ಪರ್ಯಾಯ ಇಲ್ಲ, ದೇವ ಮನುಷ್ಯ, ದೇವ ಮನುಷ್ಯ ಪುರುಷ ಪರ್ಯಾಯದಲ್ಲಿ, ದೇವಗತಿಯಲ್ಲಿ ಹೋದರೆ ದೇವ, ಮನುಷ್ಯ ಪರ್ಯಾಯಕ್ಕೆ ಬಂದರೆ ಮನುಷ್ಯ, ಈ ತರ ಹೆಚ್ಚಿಂದ ಹೆಚ್ಚು 8 ಭವ ಮತ್ತು ಕಡಿಮೆಯಿಂದ ಕಡಿಮೆ 3 ಭವಗಳನ್ನು ಹೊಂದಿ ಮನುಷ್ಯ ಮುಕ್ತನಾಗಬಹುದು. ಇದನ್ನ ಚಿಂತನೆ ಮಾಡಿಕೊಳ್ಳಿ. ಅವಶ್ಯಕ ಕ್ರಿಯೆಗಳು ಪಾಪಗಳಿಂದ ಉಳಿದುಕೊಳ್ಳುವುದಕ್ಕಾಗಿ, ಪಂಚೇಂದ್ರಿಯ ವಿಷಯಗಳಿಂದ ದೂರಾಗಿ ಇರುವುದಕ್ಕಾಗಿ 6 ಷಟ್ ಕ್ರಿಯೆಗಳನ್ನು ಹೇಳಿದ್ದಾರೆ. ದೇವಪೂಜಾ, ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮ ತಪ ಮತ್ತು ದಾನ ಆರು ಕ್ರಿಯೆಗಳು. ಯಾವುದರ ಸಾಧನ? ಆರು ಕ್ರಿಯೆಗಳು ಯಾವುದಕ್ಕಾಗಿ ಇವೆ? ಇವು ಸಂಯಮವನ್ನು ಸಾಧಿಸಿಕೊಳ್ಳುವುದಕ್ಕಾಗಿ, ಆತ್ಮ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕಾಗಿ. ಶ್ರಾವಕರಿಗೆ ಆರು ಕ್ರಿಯೆಗಳಿವೆ, ದೇವತೆಗಳಿಗೆ ಆರಿಲ್ಲ, ಭೋಗಭೂಮಿಯ ಜೀವಿಗಳಿಗೆ ಆರಿಲ್ಲ. ದೇವಪೂಜಾ ಮಾಡಬಹುದು, ದೇವತೆಗಳು ಮಾಡಬಹುದು, ಮನುಷ್ಯರು ಮಾಡಬಹುದು, ಎಲ್ಲರೂ ಮಾಡಬಹುದು. ಗುರುಪಾಸ್ತಿ ಎಲ್ಲರೂ ಮಾಡಬಹುದು, ಸ್ವಾಧ್ಯಾಯ ಎಲ್ಲರೂ ಮಾಡಬಹುದು, ಸಂಯಮ ಇಲ್ಲಿ ಬಂತು ನೋಡ್ರಿ ಪಂಚಿತಿ ಅವರಿಗೆ. ನಿಮಗೆ ಪಂಚಿತಿಲ್ಲ, ಅವರಿಗೆ ಬಹಳ ಕಷ್ಟ. ದೇವಗತಿಯ ದೇವತೆಗಳು, ಭೋಗಭೂಮಿಯ ಮನುಷ್ಯರು, ಇವರಿಗೆ ಸಂಯಮ ಇಲ್ಲ. ಸಂಯಮ ಅಂದರೆ ಇಂದ್ರಿಯ ವಿಷಯಗಳ ತ್ಯಾಗ. ಇದೆಲ್ಲಿದೆ? ಇಲ್ಲ, ಮನುಷ್ಯರಿಗಿಲ್ಲ. ಭೋಗಭೂಮಿಯ ಮನುಷ್ಯರಿಗೆ ಮತ್ತು ದೇವತೆಗಳಿಗೆ ಇದು ಇಲ್ಲವೇ ಇಲ್ಲ. ಅದಕ್ಕಾಗಿ ನಾವು ಕರ್ಮಭೂಮಿಯವರು. ಕರ್ಮಭೂಮಿ ಅಂತಂದ್ರೆ ಕರ್ಮ ಮಾಡುವುದಕ್ಕಾಗಿ ಸಿಕ್ಕಿರುವಂತಹ ಭೂಮಿ. ಯಾವ ಕರ್ಮ? ಆರ್ಯರ ಕರ್ಮ ಮಾಡಬೇಕು ನಾವು. ಆರ್ಯಭೂಮಿ ಖಂಡದಲ್ಲಿ ಹುಟ್ಟಿ ಆರ್ಯತನದ ಆರ್ಯರ ಶ್ರೇಷ್ಠ ಕಾರ್ಯವನ್ನು ನಾವು ಮಾಡಬೇಕು. ಆರ್ಯರ ಶ್ರೇಷ್ಠ ಕಾರ್ಯ ಇವು ಷಟ್ ಕರ್ಮಗಳು: ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ. ಇದು ಮುಖ್ಯ, ಹೈಲೈಟ್ ಮಾಡ್ರಿ ಅದನ್ನು. ಸಂಯಮ, ಸಂಯಮ, ತಪ, ಇದೊಂದು, ಇದು ಹೈಲೈಟ್. ತಪ, ದಾನ, ದಾನ ಮಾಡಬಹುದು. ಭೋಗಭೂಮಿಯ ಜೀವಗಳು ಕೂಡ ದಾನ ಮಾಡ್ತಾರೆ. ದಾನ ಕ್ರಿಯೆ ಅವರಿಗೂ ಇದೆ, ಕರ್ಮಭೂಮಿಯ ಮನುಷ್ಯರಿಗೂ ಇದೆ. ದಾನ ಕಾಮನ್ ಇದೆ, ಆದರೆ ತಪ, ಸಂಯಮ ಇವು ಎರಡು ಕರ್ಮಭೂಮಿಯ ಮನುಷ್ಯರಿಗಿವೆ ಮಾತ್ರ, ಇವರಿಗೆ ದೇವತೆಗಳಿಗಿಲ್ಲ. ಕೇವಲ ಕರ್ಮಭೂಮಿಯ ಮನುಷ್ಯರಿಗೆ ಮಾತ್ರ ಇವೆ. ಸಂಕಲ್ಪ ಮಾಡಿಕೊಳ್ಳಿ, ನಮ್ಮ ಮನುಷ್ಯ ಪರ್ಯಾಯದ ಕರ್ಮಭೂಮಿಯ ಈ ಮಾನವ ಪರ್ಯಾಯ ಸಾರ್ಥಕವಾಗಲಿ. ಈ ಸ್ತ್ರೀ ಪರ್ಯಾಯ 16ರಲ್ಲಿ ಎಷ್ಟನೇ ನಂಬರ್ದಿದೆ ಗೊತ್ತು? ಅದು ಗೊತ್ತಿಲ್ಲ. ನಿಮಗೆ ಪುರುಷ ಪರ್ಯಾಯದಲ್ಲಿ 8 ಭಾವಗಳಿವೆ, ಅವುಗಳಲ್ಲಿ ಎಷ್ಟನೇದಿದೆ ಗೊತ್ತು? ಕೊನೆಯದಿತ್ತು ಅಂತಂದ್ರೆ, ಒಂದು ವೇಳೆ ಕೊನೆಯದಿತ್ತು ಅಂತಂದ್ರೆ ಏನ್ ಮಾಡೋರು? ಮತ್ತೊಮ್ಮೆ ಸಿಗುವಂತದ್ದಿಲ್ಲಲ್ಲ, ಏನ್ ಮಾಡೋರು? ಕೊನೆಯದಿತ್ತು ಅಂತಂದ್ರೆ ಒಂದು ಸಲ ನಿಗೋದಕ್ಕೆ ಹೋಗಿ ಬರಲೇಬೇಕು. ನೀವು ಬೇಕಾದ ಮಾಡಿದ್ರೂ ಕೂಡ ನಿಗೋದದ ಯೋಗ ಬಿಟ್ಟದ್ದಲ್ಲ, ಬೇಕಾದ ಮಾಡ್ರಿ. ನೀವು ಸಂಯಮವನ್ನು ಧಾರಣೆ ಮಾಡಿದರೂ ಕೂಡ ಮತ್ತೊಮ್ಮೆ ನಿಗೋದಕ್ಕೆ ಹೋಗಿ ಬಂದಾಗ ಮಾತ್ರ, ಆಮೇಲೆ ಸಂಯಮವನ್ನು ಧಾರಣೆ ಮಾಡಿದ ನಂತರ ಆ ಸಂಯಮದಿಂದ ನಿಗೋದಕ್ಕೆ ಹೆಂಗೆ ಹೋಗಕ್ಕೆ ಸಾಧ್ಯ ಇದೆ ಅಂತ ಕೇಳಬಹುದು. ನಿಗೋದಕ್ಕೆ ಹೇಗೆ ಹೋಗಲಿಕ್ಕೆ ಸಾಧ್ಯ ಇದೆ? ಇಲ್ಲ, ನಿಗೋದಕ್ಕೆ ಹೋಗಲ್ಲ. ಎಲ್ಲಿ ಹೋಗ್ತದೆ? ಉಳಿದ ಪರ್ಯಾಯಗಳು ಉಳಿದಿವೆ ಅಂತಂದ್ರೆ ಅಲ್ಲಿ ಹೋಗ್ತದೆ. ಅಥವಾ 2000 ಸಾಗರೋಪಮ ಕಾಲದ ಸಮಯ ಮುಗಿದು ಹೋಗಿದೆ ಅಂತಂದ್ರೆ, ಮನುಷ್ಯ ಪರ್ಯಾಯಗಳು ಮುಗಿದಿವೆ ಅಂದ್ರೆ ಮುಗೀತಲ್ಲ. ಇನ್ನು ಉಳಿದ ಪರ್ಯಾಯಗಳಿಗೆ ಏನು ಬೆಲೆ ಇದೆ? ಅದು ಉಳಿದ್ರೂ ಅಷ್ಟೇ, ಉಳಿದಿದ್ರೂ ಅಷ್ಟೇ. ಇನ್ನು ಪುನಃ ಮನುಷ್ಯ ಪರ್ಯಾಯ ಸಿಗಬೇಕು ಅಂತಂದ್ರೆ ನಿಗೋದಕ್ಕೆ ಹೋಗಲೇಬೇಕು. ಮತ್ತೊಮ್ಮೆ ನಿಗೋದ ಯಾತ್ರೆ ಮಾಡಿ, ಜಾತ್ರೆ ಮಾಡಿ, ಯಾತ್ರೆ ಮಾಡಿ, ಜಾತ್ರೆ ಮಾಡಿ ಮುಗಿಸ್ಕೊಂಡು ಮತ್ತೊಮ್ಮೆ ಬರಬೇಕು. ಚಿನ್ಮುರಿ ತಗೊಂಡ್ರಿ. ಎಷ್ಟಾಯ್ತು? ಒಂಬತ್ತು ಕಾಲ.